ಇದೋ ನಿರ್ವಿಕಾರಃ ಸರ್ವಜ್ಞಃ ಸರ್ವಶಕ್ತಿಃ ಸಕಲ ಗುಣಗಣಾ ಪೂರ್ಣ ರೂಪ ಪ್ರಗಲ್ಭಃ ಸ್ವಚ್ಛಃ ಸ್ವಚ್ಛಂದ ಮೃತ್ಯುಃ ಸುಖ ಇತಿ ಸುಜನಂ ದೇವಕಿಂ ಚಿತ್ರಮತ್ರ ಪ್ರಾತಾಯಸ್ಯ ತ್ರಿಧಾಮಾ ಜಗದುತ ವಶಗಂ ಕಿಂಕರಾ ಶಂಕರಾಧ್ಯಾಃ. ವಾಯುಸ್ತುತಿ ಶ್ಲೋಕ ಅಗತ್ಯ ಮನಸ್ಸಿ ಬರ್ತದಾಗ ಇಷ್ಟು ಮಾಡಿದ ಆಚಾರ್ಯ ಇನ್ನೂ ಮುಂದೆ ಹೊರಟರಂತೆ. ಒಂದು ಸ್ಥಳ, ಒಂದು ನರಸಿಂಹ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಜಟ್ಟಿಗಳೆಲ್ಲ ಕರ್ಕೊಂಡು ಕೂಡಿಸಿದ್ದಾರೆ. ನೋಡಿ ನಾ ಏನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಬ್ಬ ಹುಡುಗನ ಕರೆದ್ರೆ ಒಟ್ಟುನ ಕರೆದ್ರಂತೆ, ಒಟ್ಟುನ ಕರೆದ್ರೆ ಮೇಲೆ ಕೂತ್ರಂತೆ ಆಚಾರ್ಯರು. ಮೇಲೆ ಕೂತಿದ್ದಾರೆ ಇವ್ರು, ಬೆರಳೆತ್ತಕ್ಕಾಗಿದ್ದಾರೆ, ಕೂತ್ಕೊಂಡು ಬಿಟ್ಟು ಹೊರಡು ಅಂತ ಹೇಳಿದ್ದಾರೆ. ನರಸಿಂಹದೇವರ ದೇವಸ್ಥಾನ ಪ್ರದಕ್ಷಿಣೆ ಮಾಡಿದಂತೆ, ಮೂರು ಸತ್ಯ ಉಂಟು, ಪ್ರದಕ್ಷಿಣೆ ಮಾಡಿದ್ರಂತೆ ಆಚಾರ್ಯ ಸುಲಭ ಕೂತಿದ್ದಾರೆ. ಇವತ್ತಿನ ಒಟ್ಟು ಅಲ್ಲ, ಮತ್ತೆ ಇವತ್ತಿನ ಒಟ್ಟು 30 ವರ್ಷ ಆಗಿರ್ತಾವ ಪಾಪ, ಅವತ್ತಿನ ಒಟ್ಟು 8 ವರ್ಷದ ಒಟ್ಟು. ಅವನ ಮೇಲೆ ಕೂತು ನರಸಿಂಹ ಪ್ರಯಾಣ ಜೋರ ಓಡ್ತಾ ಇದ್ದಾನ ಅವನು. ನೋಡಿದ್ರ ಅಲ್ಲಿ ಮಹಿಮಾ ಸಾಮರ್ಥ್ಯ, ಗರಿಮಾ ತೋರಿಸಿದ್ರೆ ಲಘಿಮಾ ತೋರಿಸ್ತಾ ಇದ್ದಾರೆ. ಅಲ್ಲಿ ಹೆವಿ ಆದ್ರೂ ಲೈಟ್ ಆಗ್ತಾರೆ. ಇದಕ್ಕೆ ಯೋಗ ಸಿದ್ಧಿ ಅಂತ ಕರೀತಾರೆ. ಆಚಾರ್ಯರು ಪ್ರಾಣಾಯಾಮ ಸಿದ್ಧಿ, ಯೋಗಾಸನ ಮಾಡಿ ಪಡ್ಕೊಂಡಿದ್ದಲ್ಲ, ಅವ್ರ ಸ್ವರೂಪ ಇರೋದೇ ಹಾಗೆ. ಅವ್ರ ಸ್ವರೂಪವೇ ಅಂಥದ್ದು, ಅನಾಧಿಕಾರ ಇರೋದೇ ಹಾಗಾದ್ರಿಂದಾಗಿನೇ ಆ ಶಕ್ತಿ ತೋರಿಸಿದ್ರಂತೆ. ನಮಗೆ ಖುಷಿಯಾಗ್ತದೆ. ಅವರ ಗ್ರಂಥಗಳೇನು ಅಂತ ಕೇಳಿದರೆ, ಬಾಲಸಂಗಮಪಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಎಂಥ ಪಂಡಿತರಿಗೂ ತಿಳಿಯದಿಲ್ಲ, ಎಂಥ ಸಾಮಾನ್ಯರಿಗೂ ತಿಳಿತವೆ ಮ್ಯಾಜಿಕ್ ಆಚಾರ್ಯರು. ಅವರು ಹಾಗೇನೆ, ಎಂಥವರಿಗೂ ಅವ್ರು ಬೆಳ್ಳೆತ್ತಕ್ಕೂ ಆಗೋದಿಲ್ಲ, ಸಾಮಾನ್ಯರು ಬೇಕಾದ್ರೆ ಮೇಲೆ ಕುಶ ಓಡಾಡಬಹುದು. ಎರಡೂ ಮಾಡ್ತಾರೆ. ಆಕೃತಿ ಕೃತಿ ಎರಡೂ ಕೂಡ ಬಾಲಸಂಗಮತಿ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೊಂದು ಧೈರ್ಯ ಬಂತು. ಎಲ್ಲ ಪಂಡಿತರು ನೋಡ್ಬಿಡ್ತೇವೆ ಗಾಬರಿ ಆಗಿಬಿಡ್ತೇವೆ. ಅದು ವಾಕ್ಯಾರ್ಥ ನೋಡ್ಬಿಟ್ರೆ ಅಂತ ಗಾಬರಿ ಆಗಿಬಿಡ್ತಾರೆ. ಅವರು ಕೂಗು, ಇವರು ಕೂಗು, ಅವ್ರ ಮೈಕು, ಇವ್ರ ಮೈಕು ಎಲ್ಲ ನೋಡಿದಾಗ ಇಷ್ಟು ಓದ್ದವರೇ ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮ ಹಣೆ ಬಾರ ಏನು, ನಾಳೆ ನಮ್ಮ ಶಾಸ್ತ್ರ ಅದಕ್ಕೆ ಓದೋದು ಬಿಟ್ಟು ಒಳ್ಳೇದಾಯ್ತು ತಿಳ್ಕೊಂಡ್ಬಿಡ್ತೇವೆ, ಅದಕ್ಕೆ ಬಿಟ್ಟಿದ್ದೇವೆ ನಾವು. ಪಾಪ ಇವರೇ ಕನ್ಫ್ಯೂಸ್ ಆಗಿಬಿಡ ತಿಳ್ಕೊಂಡ್ಬಿಡ್ತೇವೆ. ಪಂಡಿತರಿಗೆ ಅಷ್ಟು ತನ್ನ ತಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಆದರೆ ಸಾಮಾನ್ಯರಾದ್ರೆ ಕುತ್ಕೊಂಡ್ರೆ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ ಆಚಾರ ಹೇಳ್ತಿದ್ರೆ ಅವ್ರು ನಮಗೂ ಅರ್ಥ ಆಗ್ತದೆ ಅಂತ ಅನಿಸ್ತದಾಗ. ನಮಗೂ ಅರ್ಥ ಆಗ್ತದೆ. ಅವ್ರು ನೋಡಿ ನಮಗೂ ಅರ್ಥ ಆಗೋದಿಲ್ಲ. ಅವ್ರು ಭೇದ ವ್ಯಾಖ್ಯೆ ಅರ್ಥ ಮಾಡ್ಲಿ, ವಿಶೇಷದ ಬಗ್ಗೆ ಹೇಳಿ, ಭಾರಿ ಗೊಂದಲ ಅನಿಸ್ತದೆ ನಮಗೆ. ತಿಳ್ಕೊಂಡ್ರೆ ಅರ್ಥ ಆಗ್ತದೆ. ಇದು ಹಾಗಲ್ಲ, ನೋಡ್ ನೋಡ್ತಲ್ಲೇ ಅರ್ಥ ಆಗಬೇಕು. ಎಂಥ ಮ್ಯಾಜಿಕ್ ಆಚಾರ್ಯರುದು. ನಾವು ಇದನ್ನು ತಪ್ಪು ಮಾಡ್ತಿದ್ದೇವೆ. ಇವತ್ತು ಶಾಸ್ತ್ರದಲ್ಲಿ ಎರಡು ಭಾಗ ಇದೆ, ತಿಳಿಯೋ ಭಾಗ ಇದೆ, ತಿಳಿದಿದ್ದ ಭಾಗನೂ ಇದೆ. ಜನಗಳನ್ನ ತಿಳಿದೇ ಇದ್ದ ಭಾಗ ಹೆದರಿಸಿಬಿಡ್ತೇವೆ. ತಿಳಿಯೋ ಭಾಗ ಹೇಳಿ ಕಾನ್ಫಿಡೆನ್ಸ್ ಹುಟ್ಟಿಸಬೇಕು. ತಿಳಿಯೋ ಭಾಗ ಹೇಳಿ ಕಾನ್ಫಿಡೆನ್ಸ್ ಹುಟ್ಟಿಸಬೇಕೇ ಹೊರತು ತಿಳಿದೇ ಇದ್ದ ಭಾಗದಲ್ಲಿ ಕನ್ಫ್ಯೂಸ್ ಮಾಡಬಾರದು. ಜನಸಾಮಾನ್ಯರಿಗೆ ಬೇಕಾಗಿದ್ದ ಜ್ಞಾನ, ಇವತ್ತು ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದೇವೆ ನಾವೀಗ. ಜ್ಞಾನ ಪಂಡಿತರಿಗೆ ಮಾತ್ರ ಅಲ್ಲ, ಅರ್ಥ ಮಾಡ್ಕೋಬೇಕು. ಅನ್ನ ಶ್ರೀಮಂತರಿಗೆ ಮಾತ್ರ ಅಲ್ಲ, ಬಡವರಿಗೂ ಅನ್ನ ಬೇಕು. ಇವತ್ತು ಜ್ಞಾನ ಶ್ರೀಮಂತ ಪಂಡಿತರಿಗೆ ಮಾತ್ರ ಅಲ್ಲ, ಜ್ಞಾನ ಸಾಮಾನ್ಯರಿಗೂ ಬೇಕು. ಪಂಡಿತರಿಗೆ ವಾಕ್ಯಾರ್ಥ ಮಾಡೋ ಜ್ಞಾನ ಇರಲಿ, ನಮ್ಗೆ ಉಪಾಸನೆಯ ಜ್ಞಾನ ಬೇಕು ನಮಗೆ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವಾದಿ ಪ್ರಮೇಯಗಳು ಜಗತ್ತಿ ತಿಳಿದೆ ಹೋದರೆ ನಾವೆಲ್ಲ ಬದುಕೋದೇ ಇಲ್ಲ. ಆದ್ದರಿಂದ ಪಾಮರರಿಗೂ ಇವತ್ತು ಜ್ಞಾನ ಬೇಕು ಎಂಬ ಕಾಳಜಿ ಬರದೆ ಹೋದರೆ ಇವತ್ತು ಸಮಾಜ ಇವತ್ತಿರೋದೇ ಹಾಗೆ. ಇವತ್ತು ಪಂಡಿತರ ಸ್ವತ್ತು ಅಂತ ತಿಳ್ಕೊಂಡಿದ್ದಕ್ಕೇನೆ ಇಂಥ ದೊಡ್ಡ ಅನಾಹುತ ನಡೀತಿರೋದು. ಅದಾಗಬಾರದು. ಪಂಡಿತರ ಸ್ವತ್ತು ಅಷ್ಟೇ ಅಲ್ಲ, ಪಾಮರ ಸ್ವತ್ತು ಅಂತ ತೋರಿಸಲಿಕ್ಕೇನೆ ಆಚಾರ ದ್ವಾದಶ ಸ್ತೋತ್ರವನ್ನು ಬರೆದ್ರು. ಅದರ ಜಾಡಿನಲ್ಲಿ ಹರಿದಾಸ ಸಾಹಿತ್ಯ ಹುಟ್ಟಿ ಬಂತು. ಅದರ ಪ್ರಭಾವದಿಂದ ಇವತ್ತು ಜನಸಾಮಾನ್ಯರೇನಾದರೂ ಹರಿಸರ್ವೋತ್ತಮ ಮತ್ತು ವಾಯುಜೀವತ್ತು ಗೊತ್ತಿದೆ ಅಂತ ಕೇಳಿದರೆ ಆ ಕ್ರೆಡಿಟಿನ ಬಹುಪಾಲು ಹೋಗಬೇಕಾಗಿದ್ದು ಹರಿದಾಸರಿಗೆ, ಹರಿದಾಸ ಸಾಹಿತ್ಯಕ್ಕೆ ಬದಲ ಮರೆಯಾಗಿಲ್ಲ. ಅವರು ಗಮನಿಸಿದರು, ಯಾವುದನ್ನು ಹೇಳಿದ್ರೆ ಜನ ತಿಳಿತದೆ ಅಂತ ಅರ್ಥ ಮಾಡಿಕೊಂಡ್ರು. ಯಾವುದು ವಿಷ್ಣು ಪಂಚಕ ಎರಡು ಮಾಡೋಕ್ಕಾಗೋದಿಲ್ಲ, ವಿಷ್ಣು ಪಂಚಕ ಮಾಡೋಕ್ಕಾಗೋದಿಲ್ಲ, ಏಕಾಶಿ ಮಾಡಕ್ಕೆ ಆಗೋದೇ ಇಲ್ಲ. ಅದು ಇದು ಸಾಮಾನ್ಯರು ಮಾಡುವ ಅಸಾಮಾನ್ಯರು ಮಾಡಬಹುದು. ಅದು ಅರ್ಥ ಮಾಡಿಕೊಂಡ್ರೆ ವ್ರತಗಳಲ್ಲಿ ಎರಡು ವಿಧ ಹೇಗಿದೆಯೋ ಗ್ರಂಥಗಳಲ್ಲೂ ಹಾಗಿದೆ. ಆಚಾರ್ಯ ತೋರಿಸಿಕೊಟ್ಟ ದೊಡ್ಡ ತತ್ವ ಇದು. ಇನ್ನು ಮುಂದೆ ಹೊರಟರಂತ ಆಚಾರ್ಯರು. ಅಲ್ಲಿ ಒಂದು ದೊಡ್ಡ ಪ್ರಸಂಗ, ಒಬ್ಬ ಪಾರಂತಿ ಅಂತ ಒಂದು ಸ್ಥಳ. ಆ ಸ್ಥಳದೊಳಗೆ ಆಚಾರ್ಯ ಬಂದವರು ಹೇಳಿದಂತೆ ಶಿಷ್ಯರಿಗೆ, ನಾವು ಭೀಮನಾಗಿದ್ದಾಗ ಇಲ್ಲಿ ನಾವು 5 ಜನ ಪಾಂಡವರು ಸೇರಿ ಈ ವಿಷ್ಣುವನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಅಂತ ಹೇಳಿದ್ರಂತೆ. ಆ ಶಿಷ್ಯರಿಗೆಲ್ಲ ಪರಮಾಶ್ಚರ್ಯ. ಆದರೆ ಅಲ್ಲಿ ನೈವೇದ್ಯ ನಿಂತು ಹೋಗ್ಬಿಟ್ಟಿದೆ, ಪೂಜೆನೇ ಇಲ್ಲ ಇವತ್ತು, ಎಷ್ಟೋ ಕಡೆ ಹಾಗಾಗಿದೆ, ಪೂಜೆಗಳೇ ಇಲ್ಲ. ಆಗ ಆಚಾರ್ಯ ಹೇಳಿದರಂತೆ, ಜನ ಕರೆಸಿದರಂತೆ, ಪೂಜೆ ಶುರು ಮಾಡಬೇಕು ಅಂತ ಹೇಳಿದರಂತೆ. ಪೂಜೆ ಶುರುವಾಯಿತಂತೆ. ಅರ್ಧ ದಿವಸದೊಳಗೆ ಪೂಜಾ ಏರ್ಪಾಟಾಗಿ ಹೋಯ್ತು. ಅರ್ಧ ದಿವಸದೊಳಗೆ ಯಥಾ ಪ್ರಕಾರ ಪೂಜೆ ನಡೀಬೇಕು ಅಂತ ಮಾಡಿ ಆಚಾರ್ಯ ಹೊರಟು ಬಿಟ್ರು. ಎಷ್ಟೋ ದಿವಸಗಳಿಂದ ನಿಂತು ಹೋದ ಪೂಜೆನ ಅರ್ಧ ಗಂಟೆ, ಹೊಸ ಊರು ಮತ್ತೆ ತಮ್ಮೂರಲ್ಲ, ತಾವು ವರ್ಚಸ್ಸಿಂದ ಆಚಾರ ಹಾಗೆ ಮಾಡಿದರಂತೆ. ಈ ಕಥೆ ನಂಬಲಕ್ಕೆ ಏನ್ ಪ್ರಸಂಗ ಬಂತು ಅಂದ್ರೆ, ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು, ಪರಮಪೂಜ್ಯ ಶ್ರೀ ಬಿಜಾವರ ಶ್ರೀಪಾದರು ವಿಶ್ವೇಶ ತೀರ್ಥರವರ ಸಮೇತವಾಗಿ ಪಾವನಯಾತ್ರೆ ಅಂತ ಹೋದ ಕಾಲಕ್ಕೆ ಆ ಜಾಗ ಹುಡ್ಕೊಂಡು ಹೋದ್ವಿ. ಯಥಾ ಪ್ರಕಾರ ಪೂಜೆ ನಿಂತು ಹೋಗಿತ್ತು, ಮತ್ತೆ ಪೂಜೆ ನಿಂತು ಹೋಗಿತ್ತು. ಹಾಗೆ ಕಥೆಯಲ್ಲಿ ಹೇಳಿದಾಗಿಟ್ಟು ಸಾವುಗಳು ಏನ್ ಮಾಡಿದ್ರು, ಇಲ್ಲಿ ಪೂಜೆ ಶುರು ಮಾಡಬೇಕು ಮತ್ತೆ ಅಂತ ಅನೌನ್ಸ್ ಮಾಡಿ ಸೇವಾಕರ್ತರು ಬನ್ನಿ ಅಂದ್ರೆ ನಂಬ್ತಿರೋ ಇಲ್ಲೋ, ಅರ್ಧ ದಿವಸದಲ್ಲಿ ಯಥಾ ಮತ್ತೆ ಪೂಜೆ ಆಯ್ತು. ಇವತ್ತು ಪೂಜೆ ನಡೀತಾ ಇದೆ ಮತ್ತೆ ಅಲ್ಲಿ ಹೋದಾಗ. ಇವತ್ತು ಕೂಡ ಪಾರಂತಿಯಲ್ಲಿ ಟ್ರಸ್ಟ್ ಆಗಿದೆ, ಟ್ರಸ್ಟ್ ಪೂಜೆ ನಡೀತಾ ಇದೆ. ನಮಗೆ ಅರ್ಥ ಆಗ್ತದಾಗ ಇವತ್ತು ಕಣ್ಣಾರೆ ಇವತ್ತು ಕಂಡ ಮೇಲೆ ಮತ್ತೆ ಆಚಾರ್ಯ ಹೇಗೆ ಮಾಡಿದ್ರು ಗೊತ್ತಾಗ್ತದೆ. ನಮ್ಮ ಯಾತಕಿ ಕಥೆ ಕೇಳಬೇಕು ಅಂದ್ರೆ ನಮ್ಮ ಜನಗಳಿಗೆ ಸದ್ಯ ಹೋಗಿಬಿಟ್ಟಿದೆ. ಆಚಾರ್ಯರು ಮನಸ್ಸು ಮಾಡಿದ್ರೆ ಅರ್ಧ ದಿವಸದಲ್ಲಿ ಎಲ್ಲ ಮಾಧುರ ಆಗ್ಲಿಕ್ಕೆ ಬರ್ತದೆ ಅಂತ ಒಂದು ಶಕ್ತಿ ಅವರು ಕೊಡ್ತಾರಾದ್ರಿಂದ ನಿರಾಶರಾಗದೆ ಮುಂದುವರಿಬೇಕಷ್ಟೇ. ಇನ್ನು ಮುಂದೆ ಹೋದ್ರಂತ ಆಚಾರ್ಯರು ಎರ್ಕಿಮಠ ಅಂತ ಒಂದು ಊರು, ರಾಮಕುಂಜ ಅಂತ ಒಂದು ಸ್ಥಳ, ಅಲ್ಲಿಗೆ ಬಂದಿದ್ದಾರೆ. ಅದು ವಿಚಿತ್ರವಾದ ಸ್ಥಳ. ಆಚಾರ್ಯರು ಹೇಳೋದಕ್ಕಿಂತ ಜನ ಅಂದ್ರೆ ಸ್ವಾಮಿ ನಮ್ಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಒದ್ದಾಡ್ತಿದ್ದೇವೆ, ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಆಚಾರ್ಯರಂದ್ರಂತೆ ಯೋಚನೆ ಮಾಡಬೇಡಿ, ನಿಮಗೆ ಹೊಟ್ಟೆಗೆ ಹಿಟ್ಟು ಕೊಡ್ತೇನೆ, ನಾ ಹೇಳಿದಾಗ ಕೇಳಬೇಕು. ಹೆಂಗ್ ಕೊಡ್ತೀರಿ? ನಿಮ್ಗೆ ನೀರು ಬೇಕು ಕೊಡ್ತೇನೆ ಅಂದ್ರಂತೆ. ಅದು ಬೇಸಿಗೆ ಕಾಲ, ಆಚಾರ್ಯ ಕೂತಿದ್ದಾರೆ. ಅವ್ರು ಏನು ಮ್ಯಾಜಿಕ್ ಗೊತ್ತಾ, ದಬ ದಬ ಬಳೆ ಸುರಿಲಕ್ಕೆ ಶುರುವಾಯ್ತು. ದಬ ದಬ ಬಳೆ ಸುರಿತಾ ಇದೆ, ಪೂರ್ತಿ ತಡಕ ತುಂಬಿ ಬಿಡುತ್ತಂತೆ. ಬೇಸಿಗೆಯಲ್ಲಿ ಕೋಡಿ ಬಿತ್ತು ಅಂತಾರಲ್ಲ, ಹಾಗಾಗೋಯ್ತು. ಇನ್ನು ನಾ ಹೇಳಿದ್ ಕೇಳಬೇಕು ನೀವೀಗ? ಅವ್ರ ಹೇಳಿ, ಸ್ವಾಮಿ ಪ್ರಾಣ ಬೇಕಾದ್ರೆ ಕೊಡ್ತೇವೆ, ಪ್ರಾಣ ಉಳಿಸಿದ್ದೀರಿ ನೀವೀಗ ಅಂತ ಹೇಳಿದ ತಕ್ಷಣ ಇನ್ನು ಮೇಲೆ ದೇವರ ಸೇವೆ ಮಾಡಿಕೊಂಡಿರಿ ಅಂತ ಆಚಾರ್ಯ ಹೇಳಿದ್ದಾರೆ. ಅಂದ್ರೆ ಆಚಾರ್ಯರು ನಡೆದ ದೊಡ್ಡ ಪವಾಡ ಇದು ಒಂದು. ಇವತ್ತು ಯಾವ ಬಾಬಾ ಈ ಪವಾಡ ಮಾಡ್ತಂತ ತೋರಿಸಿ, ಬೂದಿ ಕೊಡೋದು, ಮಂಕ್ ಬೂದಿ ಹಾಕೋದು, ಕೈಗೆ ಈ ಬೂದಿ, ತಲೆಗೆ ಮಂಕ್ ಬೂದಿ, ಎರಡು ಬೂದಿ ಕೊಟ್ಟು ಕಳಿಸ್ತಾರೆ, ಬೂದಿ ಹಾಕೊಂಡು ಬರ್ತಾರೆ ಅಷ್ಟೇ. ಆಚಾರ್ಯರು ಪವಾಡ ಇದು ಒಂದು. ಅನ್ನ ಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ಅವರು ಮಳೆ ತರಿಸಿದಂತ ನಂಬೇಕಂತ ಕೇಳಕ್ ಹೋಗಬೇಡಿ, ಮಳೆ ಬರೋದೇ ಅವರಿಂದ. ಮಾನ್ಸೂನ್ ಅಂತ ಕರಿತೇವಲ್ಲ, ಅದು ಗಾಳಿ, ಅದು ಒಂದು ಮಾನ್ಸೂನ್. ಇವತ್ತು ವಾಯುದೇವರೇ ಮಳೆ ತರಿಸೋದು, ವಾಯುದೇವರೇ ಬಂದೇ ಮಳೆ ತರಿಸಿಬಿಟ್ರು. ನಿಮ್ಗೆ ಇನ್ನೂ ಆಶ್ಚರ್ಯ ಹೇಳುತ್ತೇನೆ. ಅದೇ ಯಾತ್ರಿಕಾಲ ಕಾಲಿಗೆಲ್ಲ ಹೋದ್ವಿ ನಾವಾಗ, ಅಲ್ಲೂ ಸರೋವರದಲ್ಲಿ ನೀರಿದೆ, ಸ್ವಲ್ಪ ನೀರಿತ್ತು ಅಷ್ಟೇ. ಆಗ ಸ್ವಲ್ಪ ನೀರಿತ್ತು, ಅಲ್ಲೇ ಪ್ರವಚನ, ಆ ಸರೋವರ ತೀರದಲ್ಲೇ ಪ್ರವಚನ. ನೀವು ನಂಬ್ತಿರೋ ಬಿಡ್ತಿರೋ, ನಿಜವಾಗ್ಲೂ ಆಶ್ಚರ್ಯ. ಪ್ರವಚನ ಮುಗಿ ಹೊತ್ತಿ ಮಳೆ ಹೊಡಿತ ನೋಡಿ, ಫುಲ್ ಯಥಾ ಪ್ರಕಾರ ಆ ತೀರ್ಥ ಫುಲ್ ಆಗಿ ಹೋಗಿದೆ. ಅದು ಬೇಸಿಗೆ, ಮತ್ತೆ ಬೇಸಿಗೆಯಲ್ಲಿ ಕಣ್ಣಾರೆ ಕಂಡ ದೃಶ್ಯ ಇದು ಒಂದು. ಆಚಾರ್ಯ ಹೆಸರು ಹೇಳಿದ್ದಕ್ಕೆ ಮತ್ತೆ ಮಳೆ ಬರೋದಾದ್ರೆ ಅವರು ಬಂದಾಗ ಮಳೆ ಬಂದಿದ್ದೇನು ಆಶ್ಚರ್ಯ. ನಿಜವಾಗ್ಲೂ ಆಚಾರ್ಯರು ಅಂತ ಹೇಳಿದ್ರೆ ವೃಷ್ಟ್ಯಾದೇಹೆ ಸ ನಿಯಮನಾದಿ ಕರ್ತ ಅಂತ ಹೇಳೋದಕ್ಕೆ ಪ್ರೂಫ್ ಬಂತು. ಅದನ್ನ ಮಾಡಿ ಆಚಾರ್ಯ ಮುಂದೆ ಹೊರಟರಂತೆ. ಆ ದೇವರೇ ಅಲ್ಲಿ ಪೂಜೆಗೋಸ್ಕರವಾಗಿ ಒಂದು ವಿಗ್ರಹ ಕೊಟ್ಟಿದ್ದಾರೆ, ಕೇಶವ ವಿಗ್ರಹ ಕೊಟ್ಟಿದ್ದಾರೆ. ಕೇಶವ ದೇವರು ಅಲ್ಲಿದ್ದಾರೆ, ಅಲ್ಲಿ ಇವತ್ತು ಇಲ್ಲಿ ಪೂಜೆ ನಡೀತಾ ಇದೆ. ಆಚಾರ್ಯ ಅನುಗ್ರಹ ಮಾಡಿದರಂತೆ, ಒಂದು ವಿಶಿಷ್ಟಾನುಗ್ರಹ ಅಲ್ಲಿಯ ಜನಗಳಿಗೆ. ಇನ್ನು ಮೇಲೆ ಅಲ್ಲಿ ಬಂದ ಗೃಹಸ್ಥರೇ ಅವರು ತಪ್ತ ಮುದ್ರಾಧಾರಣೆ ಅಧಿಕಾರ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಪೀಠಾಧೀಶರೇ ಮಾಡಬೇಕಾದ ನಿಯಮ, ಅಲ್ಲಿ ಮಾತ್ರ ಅವ ಆಷಾಢ ಶುದ್ಧ ಏಕಾದಶಿ ಎಂದು ಆ ಗೃಹಸ್ಥರಾಗಿರ್ತಕ್ಕಂತ ಅಲ್ಲಿಯವರೇ ಒಂದು ಮುದ್ರಾಧಾರಣೆ ಮಾಡೋ ಅಧಿಕಾರ ಆಚಾರ್ಯರು ಕೊಟ್ಟಿದ್ದಾರೆ. ಯಾರು ಏನ್ ತಿಳ್ಕೊಂಡ್ರು, ಹಾಗೆ ನಾವು ಮಾಡಬಹುದು ಅಂತ ತಿಳ್ಕೊಬಿಟ್ಟು ಎಲ್ಲರೂ ಕೂಡ ತಪ್ಪದು. ಅವರು ಅವರೊಂದೇ ಮಾಡಬೇಕು ಅಂತ ಹೇಳಿದ್ರಿಂದ ಉಳಿದವರು ಮಾಡಬಾರದು ಅಂತ ಹೇಳಿದಾಗಾಯ್ತು. ಗೃಹಸ್ಥರಿಗೆ ಅಧಿಕಾರ ಅಲ್ಲಿ ಮಾತ್ರ, ನೆಲಗಡೆ ಪೀಠಾಧೀಶರಿಂದೇ ಆಗಬೇಕು ಹೊರತು ಬೇರೆ ಇಲ್ಲ. ಅದಕ್ಕೆ ರಾಮಕುಂಜ ಅಂತ ಸ್ಥಳ, ಬಹಳ ಪುಣ್ಯ ನಮ್ಮದು. ರಾಮಕುಂಜ ಸ್ಥಳಕ್ಕೆ ಬಹಳ ಇಂಕಿದೆ, ಅದು ಜೀವನೋದ್ಧಾರಕ್ಕೆ ನಡೀತಾ ಇದೆ. ಈಗ ದಂಡೋತ್ತೆ ದಂಡ ಎಲ್ಲ ಅನೇಕರು ಕಾಣಿಕೆ ಕೊಟ್ಟಿದ್ದೀರಿ, ಅಲ್ಲಿ ಸೇವಾಕರ್ತರು ಕೇಳಕ್ಕೆ ಅಂತ ಬಂದಿದ್ರು, ಇಲ್ಲಿ ಕಾಣಿಕೆ ಕೊಟ್ಟಿದ್ದೀರಿ. ನಾಳೆ 21ನೇ ತಾರೀಕು ಅದರ ಜೀರ್ಣೋದ್ಧಾರದ ಕಾರ್ಯಕ್ರಮ ಇದೆ. ಅಲ್ಲಿ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿ ಪರಮಪೂಜ್ಯ ಪೇಜಾವರ ಶ್ರೀಪಾದರು ಆ ದಂಡ ತೀರ್ಥವನ್ನು ಒಂದು ಜೀರ್ಣೋದ್ಧಾರ ಮಾಡಿ ಈಗ ಒಳ್ಳೆ ಶಿಲಾ ಸೋಪಾನಗಳಿಂದ ದಿವ್ಯವಾಗಿ ನಿರ್ಮಾಣ ಮಾಡಿಸಿದ್ದಾರೆ. ಅಲ್ಲಿ ಮುಖ್ಯ ಪ್ರಾಣದೇವರು ವಾದಿರಾಸ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. 21ನೇ ತಾರೀಕು ಪುನಃ ಪ್ರತಿಷ್ಠಾಪನೆ ಇದೆ, ನಾಡಿದ ಸೋಮವಾರನೇ ಅಲ್ಲಿದೆ. ಆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಈಗ. ಅದು ಯಾತಕ್ಕೆ ಒತ್ತಿ ಹೇಳ್ತೇನೆ ಅಂದ್ರೆ, ಆಚಾರಲ್ಲಿ ಬಂದಿದ್ದ ಬಹಳ ಪುಣ್ಯದ ಪ್ರಭಾವ, ಪೇದಾವರ ಸ್ವಾಮಿ ಹುಟ್ಟಿದ್ದೆ ಅವರೊಳಗೆ. ಇದು ಬಹಳ ಆಶ್ಚರ್ಯ. ವಿಶ್ವೇಶತೀರ್ಥರ ಜನ್ಮಸ್ಥಳ ಅದು ಅಂದ್ರೆ, ಆಚಾರ ಅವತ್ತು ಆ ತೀರ್ಥ ಬರೆಸಿದ್ರೆ ಇವತ್ತು ವಿಶ್ವೇಶತೀರ್ಥರನ್ನು ಬರೆಸಿದ್ದಾರೆ ಎಂಬುದು ಭಾರಿ ವಿಶೇಷ. ಅವತ್ತು ಆ ತೀರ್ಥ ಬಂತು, ಇದು ವಿಶ್ವೇಶತೀರ್ಥರ ಬಂದರು, ಇದು ವಿಶ್ವ ಪ್ರಸನ್ನ ತೀರ್ಥರು ಕೂತಿದ್ದಾರೆ ಅಂದಮೇಲೆ ದೊಡ್ಡ ಸ್ವಾಮಿಗಳು ಕೂತಾಗಿದೆ. ಇವತ್ತು ಮಂಗಳಕ್ಕೆ ಪರಮಪೂಜ್ಯ ಶ್ರೀಪಾದರಲ್ಲಿ ಬಂದಿದ್ದ ನಮ್ಮ ಜನ್ಮ ಜನ್ಮಗಳ ಭಾಗ್ಯ ಅದು ಒಂದು ಅಂತ ಎಷ್ಟರ್ಥ ಹೇಳಿದ್ರು ಸಾಲದು. ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಅವರ ಬಗ್ಗೆ ಹೇಳೋದಕ್ಕೆ ಹೊರಡೋದಿಲ್ಲ. ಇವತ್ತು ನಡೆದಾಡುವ ಸ್ವಾಮಿಗಳು ಬದರಿಗೆ ತಿರುಪತಿಗೆ ಇವತ್ತೇನಾದರೂ ಪಾದಯಾತ್ರೆ ಹಾಕ ಸ್ವಾಮಿಗಳು ಮಠಾಧೀಶರಿದ್ದಾರೆ ಅಂದ್ರೆ ವಿಶ್ವ ಪ್ರಸನ್ನ ತೀರ್ಥರು ಒಬ್ಬರೇ. ಎಲ್ಲ ಕರ್ಕೊಂಡು ಜಯ ಹೊರಟು ಬಿಡ್ತಾರೆ ಜನಗಳಿಗೆ. ಇವತ್ತು ಪಾದಯಾತ್ರೆ ತಕ್ಷಣ ಬರೋದು ಅವರು ಒಂದೇನೆ. ಪ್ರತಿ ವರ್ಷ ಮತ್ತೆ ಒಂದು ಯಾವಾಗಲೂ ಮಾಡಿ ಪ್ರತಿ ವರ್ಷ ಮಾಡ್ತಾರೆ ಹೊಸ ದಾಖಲೆ. ಪದಯಾತ್ರೆಯೂ ಮಾಡಿಸ್ತಾರೆ, ಪಾಠ ಪ್ರವಚನ ಮಾಡಿ ಪದಯಾತ್ರೆ ಮಾಡಿಸ್ತಾರೆ, ಇಲ್ಲಿ ಪಾದಯಾತ್ರೆಯೂ ಮಾಡಿಸ್ತಾರೆ. ಅಂತಹ ಪವಿತ್ರವಾದಂತಹ ಪೇಜಾವರ ಮಠದ ಶ್ರೀಗಳಿವರು ನಮ್ಮ ದೊಡ್ಡ ಪುಣ್ಯ ಎಂಬುದನ್ನು ನಾವು ಗಮನಿಸಬೇಕು. ಅಲ್ಲಿಂದ ಆಚಾರ್ಯ ಹೊರಬರಬೇಕಾದ್ರೆ ಆ ಊರಿನ ಜನ ಒಂದು ಪ್ಲಾನ್ ಮಾಡಿದ್ರಂತೆ, ಆಚಾರ್ಯನ್ನ ಕೊಲೆ ಮಾಡಿಸಬೇಕು. ಎಂಥ ಜನ ಇದ್ದಾರೆ ನೋಡಿದ್ರ, ಕೊಲೆ ಮಾಡಿಸಬೇಕು. ಆಚಾರ್ಯನೇ ಕೊಲೆ ಮಾಡಿಸೋ ಒಂದು ಸಂಚು. ಪೇದಾರಸೋಳ ಅಲ್ಲಿ ಅವರೇ ಅಲ್ಲ, ಅವ್ರು ಬೆದರಿಕೆ ಪತ್ರ ಕೊಲೆ ಮಾಡ್ತೇವೆ ಅಂತೇಳಿ. ಅಂದ್ರೆ ಆಚಾರ್ಯ ಕಾಲಕ್ಕೆ ಹೋಗ್ತೇವೆ ನಾವೀಗ. ಅವತ್ತು ಅವರಿಗೆ ಕೊಲೆ ಬೆದರಿಕೆ ಇತ್ತು, ಇವತ್ತು ಪೇದಾರಸೋಳಿಗೆ ಕೊಲೆ ಬೆದರಿಕೆ. ಎಂಥ ಮೂರ್ಖರಿದ್ದಾರೆ. ಉತ್ತರ ಇಷ್ಟೇ, ಆಚಾರ್ಯಗೂ ಏನೂ ಆಗಲಿಲ್ಲ, ಪೇದಾರಸ್ವಾಮಿ ಏನೂ ಆಗೋದಿಲ್ಲ ಅಂಬೋದು ಗ್ಯಾರಂಟಿ ಅದರಿಂದ. ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಆಚಾರ್ಯರು. ಅವ್ರು ಗೌಡನ ಹೇಳಿದ್ದಾರೆ, ಹಳ್ಳಿ ಗೌಡನ ಹೇಳಿದ್ದಾರೆ. ಆಚಾರ್ಯ ಬರ್ತಾರೆ. ಅವರು ಭಾರಿ ಭಾರಿ ದುಷ್ಟರು, ವೇದ ನಿಂದಕರು, ಏನೇನೋ ಹೇಳಿಬಿಟ್ಟಿದ್ದಾರೆ ಅವ್ರ ಬಗ್ಗೆ, ಚಾಡಿ ಹೇಳಿಬಿಟ್ಟಿದ್ದಾರೆ. ಅವನು ನೋಡಿ, ಅವನು ವೇದ ಓದೋದಿಲ್ಲ, ವೇದನ ಹರಿಭಕ್ತಿ ಅವನಿಗೆ. ಹಾಗಿದ್ರೆ ಹೊಡಿತೇನೆ ನಿಂತ್ಕೊಂಡು ಖಡ್ಗ ತಗೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಒಂದು ತಿರುವು ಅಲ್ಲಿ ಬರ್ತಿರ್ಲಿಕ್ಕೆ ಆಚಾರ್ಯ ತಲೆ ಕತ್ತರಿಸಬೇಕು ನಿಲ್ಲಿಸಿಬಿಟ್ಟಿದ್ದಾರೆ. ಆಚಾರ್ಯರ ಅವರಿಗೆ ಸೆಕ್ಯೂರಿಟಿಯಲ್ಲಿ ಅವರೇ ಜಗತ್ತಿ ಸೆಕ್ಯೂರಿಟಿ, ಜಯ ಜಯ ಜಗತ್ರಾಡ. ಅವ್ರು ಬರ್ತಾ ಇದ್ದಾರೆ, ನೋಡಿದನಂತೆ ಹೊಡಿಬೇಕು ಅಂತ ಮುಖ ನೋಡಿ ಹೇಳ್ಬೇಕಲ್ಲ, ನೋಡಿದ್ದಾನೆ. ಶಾಖ ಅವನಿಗೆ, ಆಚಾರ ಮುಖ ನೋಡಿದ ತಕ್ಷಣ ಏನ್ ಒಂದು ಅತ್ಯಾಶ್ಚರ್ಯಕರ ರೋಮಾಂಚನವಾಗ್ತಾ ಇದೆ. ಖಡ್ಗ ಕೆಳಗೆ ಹಾಕ್ತಾನೆ, ಓಡಿ ಬರ್ತಾನೆ, ಕಾಲು ಗಟ್ಟೆ ಹಿಡ್ಕೊಂಡು ಬಿಟ್ಟನಂತೆ. ಎಂಥ ಪವಾಡ ಇದು, ಒಂದು ನೋಡ್ತಿರ್ಲಿಕ್ಕೇನೆ ಟ್ರಮೆಂಡಸ್ ಚೇಂಜ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಯೋಚನೆ ಮಾಡಬೇಕು, ಆಚಾರ್ಯರನ್ನು ನೋಡಿದ ಅವನ ಮೈಂಡ್ ಚೇಂಜ್ ಆಗೋಯ್ತು. ಇವತ್ತು ನಾವು ಆಚಾರ ಗ್ರಂಥ ನೋಡಿ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಗ್ರಂಥ ನೋಡಿದ ತಕ್ಷಣ ಓ ಇನ್ನ ಮೇಲೆ ಇದನ್ನು ಬಿಡಬಾರದು ಅಂತ ಜ್ಞಾನ ಬರುತ್ತದೆ. ವಿಶೇಷ ಪ್ರಸಂಗ ನಡೆದೋಯ್ತು, ಆಚಾರ್ಯ ಮುಂದೆ ಹೊರಟರು. ಕೊಕ್ಕಡಾದ ಕ್ಷೇತ್ರಕ್ಕೆ ಬಂದು ಧನ್ವಂತರಿಯ ಕ್ಷೇತ್ರ ಅಲ್ಲಿ ಬಂದಿದ್ದಾರೆ. ಎಡಪಡಿತ್ತಾ ಎಂಬ ಬ್ರಾಹ್ಮಣ ಅಲ್ಲಿ ಬಂದು ಆಚಾರ್ಯನ ವಿಶೇಷವಾಗಿ ಆಧಾರ ಮಾಡಿದ್ದಾನೆ. ಆಚಾರ್ಯ ನೋಡ್ತಾರೆ, ಬಹಳ ನಿಷ್ಠಾವಂತ ಪಾಪ, ಆಚಾರ ತಪ್ಪು ತಪ್ಪಾಗಿ ಮಾಡ್ತಿದ್ದಂತೆ. ಅದಕ್ಕೆ ಆಚಾರ್ಯ ಒಂದು ಗ್ರಂಥವನ್ನು ಬರ್ಕೊಡ್ತಾರೆ, ಕೃಷ್ಣಾಮೃತ ಪರಮಾರ್ಣವಾಭಿಧಾನಾಂ ಚಕ್ರೇ ಸದ್ವಚನ ತತಿಂ ಸ್ವಭಕ್ತ ಭೂತ್ಯೈ. ನೋಡು ಈ ರೀತಿ ಬದುಕಬೇಕು ಅಂತೇಳಿ ಕೃಷ್ಣಾಮೃತ ಮಹಾರಣವನ್ನು ಬರೆದುಕೊಟ್ಟರಂತೆ. ಆಚಾರ್ಯರು ಅದನ್ನ ಅವನಿಗೆ ಅನುಗ್ರಹ ಮಾಡ್ತಾರೆ, ಅವನು ಸ್ವೀಕಾರ ಮಾಡ್ತಾನೆ, ದೊಡ್ಡ ವೈಷ್ಣವನಾಗ್ತಾನೆ. ಆ ಮೂಲಕವಾಗಿ ಆಚಾರ್ಯರು ಪಾಡಿದ ದೊಡ್ಡ ಪವಾಡದವರು ಆ ಮನೆತನ ಇವತ್ತಿಗೂ ಇದೆ. ಬಹಳ ಆಶ್ಚರ್ಯ ಅಂದ್ರೆ ಇವತ್ತಿಗೂ ಕೊಡದಲ್ಲಿದೆ. ಅದರಲ್ಲಿ ಆಚಾರ್ಯ ಜನಾರ್ದನ ಪ್ರತಿಮೆ ಕೊಟ್ಟಿದ್ದಾರೆ ಅವರಿಗೆ, ಇವತ್ತಿಗೂ ಪ್ರತಿಮೆಯಲ್ಲಿದೆ ಅವರ ಮನೆಯಲ್ಲಿ. ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರವಾದ ಮನೆತನ, ಆ ಎಡೆಪಡಿತ್ತಾಯ ಉದ್ಧಾರವಾಗ್ತಾ ಇದ್ದಾರೆ. ಆಚಾರ್ಯರ ಕೃಷ್ಣಾಮೃತ ಮಹಾಣದ ಹೆಚ್ಚಳದಕ್ಕೆ ಹೋಗೋದಿಲ್ಲ. ಮೊದಲೇ ಹೇಳಿದೆ ಎರಡು ವಿಷಯ, ಒಂದು ಇವತ್ತು ಅನುವಾದ ಸಮೇತ ಪುಸ್ತಕ ಬಿಡುಗಡೆ ಆಗುತ್ತಲ್ಲ, ಒಂದು ಕೃಷ್ಣಾಮೃತ ಮಹಾರಣವೇ ಆಚಾರ್ಯರ ಗ್ರಂಥವನ್ನ ನಮ್ಮ ಸಂಶೋಧನಾ ಪ್ರತಿಷ್ಠಾನ ಅನುವಾದ ಸಮೇತವಾಗಿ ಬಿಡುಗಡೆ ಮಾಡ್ತಾ ಇದೆ. ಪರಮಪೂಜ್ಯ ಶ್ರೀಪಾದರು ಅದನ್ನು ಅಮೃತ ಹಸ್ತ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಹೊತ್ತಿ ನಡೆಯುತ್ತೆ. ನಾಳೆ ದಿವಸ ಸಾಯಂಕಾಲ ನಮ್ಮ ಸಂಶೋಧನಾ ಮಂದಿರದಲ್ಲಿ ಅದರ ಬಗ್ಗೆ ಪ್ರವಚನ ಇದೆ. ಆದ್ರೆ ಇವತ್ತೇನು ಹೆಚ್ಚಳದಕ್ಕೆ ಹೋಗೋದಿಲ್ಲ. ಸಂಸಾರ ವಿಷಪಾನೇನ ಏಮೃತ ಪ್ರಾಣಿನೋಭವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವ. ಸತ್ತವನ್ನು ಬದುಕೋಸ್ಕರ ಬರೆದ ಗ್ರಂಥ ಅಂತ ಆಚಾರ್ಯ ಹೇಳುತ್ತಾರೆ. ಅದನ್ನ ನಾಳೆ ನೋಡೋಣಂತೆ. ಅಲ್ಲಿಂದ ಮುಂದೆ ಹೊರಟು ಅನೇಕ ಮೆಹಬುಗಳನ್ನು ತೋರಿಸ್ತಾ ಹೋದಕ್ಕೆ ಯಾರೋ ಬಂದರು, ಆಚಾರ್ಯರೇ ಭಿಕ್ಷೆ ಮಾಡಬೇಕು ಅಂದರು. ಕೆಲವು ಬಂದಿದ್ದಾರೆ, ಒಟ್ಟಿಗೆ ಬಹಳ ಜನ ಬಂದಿದ್ದಾರೆ. ಕೆಲವು ಬಂದಿದ್ದಾರೆ, ಸ್ವಾಮಿ ಆಚಾರ್ಯರೇ ಬಹಳ ಬಡವ ನಾನು, ಇಷ್ಟೇ ಎಷ್ಟು ಮಾಡಿಸಬಲ್ಲಿ ಅಂತ ಹೇಳುತ್ತಾನೆ. ಇವು ಹುಚ್ಚಾಪಟ್ಟಿ ತಂದವರು ಒಂದು ಗುಂಪು, ಇಷ್ಟೇ ಮಾಡಿಸೋರು ಒಂದು ಗುಂಪು, ಆಚಾರ್ಯ ಹೇಳುತ್ತಾರೆ ಎರಡೂ ಸರಿ ಅಂತ ಹೇಳುತ್ತಾರೆ. ಬಹಳ ಜನ ಕೊಟ್ರೆ ಎಲ್ಲವನ್ನೂ ತಗೊಂಡು ಬಿಡ್ತಾರೆ. ಒಬ್ಬನೇ ಮಾಡಿದ್ದ ಸ್ವಲ್ಪ ಮಾಡಿದ್ದಾನಲ್ಲ, ಎಷ್ಟು ಜನಕ್ಕೆ ಆಗ್ರಹ ಮಾಡ್ತಾರೆ ಅದಿಷ್ಟು ಕೂಡ. ಒಬ್ಬರು ಮಾಡಿ ಇಡೀ ಜಗತ್ತಿಗಾಗಬೇಕು ಆ ರೀತಿ ಮಾಡುತ್ತಾರೆ. ಇದು ಆಚಾರ್ಯ ದೊಡ್ಡ ಪವಾಡ ಇದೆ. ಒಂದು ಬಂಡಿ ಅನ್ನವ ಉಂಡಿತು ಕೂಸು, ಆಚಾರ್ಯರು ಆ ರೀತಿ ತಿಂದಾಗ 75 ದಾಟಿ ಹೋಗಿತ್ತು, 75 ದಾಟಿ ಹೋಗಿತ್ತು. ಅವರ ದೇಹದ ಮೇಲೂ ಪರಿಣಾಮ ಆಗೋದಿಲ್ಲ, ಜೀರ್ಣಶಕ್ತಿಯ ಮೇಲೂ ಪರಿಣಾಮ ಆಗೋದಿಲ್ಲ. ಅವರ ದೇಹ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ ಅಂತ ಹೇಳ್ತಾರಲ್ಲ, ಸಾತ್ವಿಕ ಸಾತ್ವಿಕ ಸಾತ್ವಿಕವಾದದ್ದರಿಂದ ಅವರು ಏಜ್ ಆಗತ್ತೆ ಹೊರತು ಅದರ ಪರಿಣಾಮ ಆಗೋದಿಲ್ಲ ಎಂಬುದು ನಿಶ್ಚಿತ. ಇಂಥ ಗುರುಗಳು ಆಚಾರ್ಯ ಒಬ್ಬರೇನೆ. ಅಷ್ಟು ಮಾಡಿದ ಆಚಾರ್ಯರು ಮುಂದೆ ಬಂದು ಉಜಿರೆಗೆ ಬರ್ತಾರೆ. ಅಲ್ಲಿ ಕರ್ಮ ನಿರ್ಣಯ ಅಂತಕ್ಕಂಥ ಗ್ರಂಥ ರಚನೆಯಾಗ್ತಾ ಇದೆ, ಅದನ್ನು ಬರೆಸಿದರಂತೆ, ಹೊತ್ತಿಲ್ಲ. ಅಲ್ಲಿಂದ ಆಚಾರ್ಯ ಉಡುಪಿಗೆ ಬರ್ತಾರೆ. ಪದ್ಮನಾಭತೀರ್ಥರು ಮೊದಲಾದವರಿಗೆಲ್ಲ ಕಾರ್ಯಗಳನ್ನು ಕೊಡ್ತಾರೆ. ಅಷ್ಟಮಠಾಧೀಶರಿಗೆ ಕೃಷ್ಣ ಪೂಜೆಯ ವಿಶೇಷವಾದ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರಿಗೆಲ್ಲ ದೇವರುಗಳನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಸಿದ್ಧಾಂತ ಪ್ರಸಾರಕ್ಕೆ ದೀಕ್ಷೆಯನ್ನು ಕೊಡ್ತಾರೆ. ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರು ಹೂ ಸ ಪದ್ಮ ವಿಷ್ಣು ತೀರ್ಥಾಕ್ವಯ ಪದ್ಮ ನಾಭಾಕ್ವಯ ಸಾಕ್ಷಾದನುಜ ಸಮಾಧಿ ಗುಣಭರಿತ ಶ್ರೀ ವಿಷ್ಣು ತೀರ್ಥಾಕ್ವಯ. ತಮ್ಮಂದ್ರೆ ವಿಷ್ಣು ತೀರ್ಥರು, ಇವರು ಪದ್ಮನಾಭ ತೀರ್ಥರು. ಉಳಿದವರಿಗೆಲ್ಲ ಅನುಗ್ರಹ ಮಾಡಿ ಆಚಾರ್ಯ 9 ಪೀಠಾಧೀಶರನ್ನ ಇಟ್ಟು ತಾವು ಅಡುಗು ಉಡುಪಿಯಲ್ಲಿ ಅನಂತೇಶ್ವರ ಸನ್ನಿಧಾನದಲ್ಲಿ ಆಚಾರ್ಯರು ಐತರೆಯ ಭಾಷ್ಯವನ್ನ ಐತರೆಯ ಶ್ರುತಿ ಅರ್ಥವನ್ನು ಹೇಳ್ತಾ ಕೂತಿದ್ದಾರೆ. ದೇವತೆಗಳೆಲ್ಲ ಬರ್ತಾ ಇದ್ದಾರೆ, ಆಚಾರ್ಯರು ನೋಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಸ್ವಾಮಿ, ಯಾವುದಕ್ಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡಿದ್ಯೋ ಆ ಕೆಲಸ ತಾವು ಮಾಡಿದ್ದೇ ಇದ್ದೀರಿ. ಅಹರೋ ದುರೋ ದುರೋ ದುರಾಗ ಮತ 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 ಮಹ ಅಕರೋಹೋ ಗುಣ ಮೃಗುಂದ ಗುಣ ಗುಣ ವೃಂದ 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 ದರ್ಶನ ಶನ 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 ಅಂತ ಕೊಂಡ 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 ಕೊಂಡಾಡ್ತಾ ಇದ್ದಾರೆ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸೂರ್ಷಂ ನೋ ಜಯ ಜಯ ಅಂತ ಹೇಳುತ್ತಿದ್ದಾಗ ಪುಷ್ಪವೃಷ್ಟಿ ಶುರುವಾಯ್ತದೆ ಬಿಳ್ಳಕ್ಕೆ. ಇತಿ ನಿಗದಿತವಂತಸ್ತತ್ರ ವೃಂದಾರ ಕೇಂದ್ರಾಃ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ಪೌರುಷರಖಿರ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೇ. ಮಧ್ವವಿಜಯದ ಕೊನೆಯ ಶ್ಲೋಕ ಅದು ಬಂದು, ಅದರಲ್ಲಿ ಆನಂದಾಂಕ ಅಂತ ಹೆಸರು. ಪ್ರತಿ ಸರ್ಗದ ಕೊನೆಯ ಶ್ಲೋಕದ ಆನಂದ ಅನ್ನೋ ಪದ ಬಂದೇ ಬರುತ್ತೆ ಅದರೊಳಗೆ. ಅಂತ ಆನಂದಾಂಕದ ಸರ್ಗದಲ್ಲಿ ನಮಸ್ತೆ ಪ್ರಾಣೇಶ ಅವತಾರ ತ್ರಯವನ್ನ ಹೇಳ್ತಾ 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 ಏನು ಎಷ್ಟೇ ತ್ರೀಣಿದ್ದಾನೆ ಆಚಾರ್ಯ ಹೇಳ್ತಾ ಇದ್ದಾರೆ. ನಮಸ್ತೆ ಪ್ರಾಣೇಶ ಇವರು ಹೇಳ್ತಾ ಇದ್ದಾರೆ. ಎಷ್ಟೇ ತಿಣ್ಣುದಿದ್ದಾನೆ ಅವ್ರು ಹೇಳ್ತಾ ಇದ್ದಾಗ ಎಲ್ಲ ಸಿಂಕ್ರೈಸ್ ಆಗ್ತಾ ಇದೆ ಎರಡು ಕೂಡ. ಪುಷ್ಪವೃಷ್ಟಿ ಆಗ್ತಾ ಇದ್ದಾಗ ಆಚಾರ್ಯರ ಮೇಲೆ ಪುಷ್ಪಗಳ ರಾಶಿ ತುಂಬಿ ಹೋಗಿಬಿಡುತ್ತಂತೆ. ಅವು ಎಂತ ಪುಷ್ಪಗಳು ಅಂದ್ರೆ ಸುಗಂಧಿ ಪಾರಿಜಾತ ಬಂದಾರಾದಿ ಕುಸುಮಗಳು, ಭೂಲೋಕದ ಹೂವುಗಳೇ ಅಲ್ಲ ಒಂದು. ಅಂತ ವಾಸನೆ ಹೂಗಳು ಸುರಿದಾಗ ಶಿಷ್ಯರಿಗೆ ಆನಂದವೇ ಆನಂದ. ನಮ್ಮ ಗುರುಗಳು ದೇವತಾವಂದ್ಯರು ಎಂಬುದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಹೂ ತೆಗೆದು ನೋಡ್ಲಿಕ್ಕೆ ಹೋದ್ರಂತೆ ಆಚಾರ್ಯರು ಕಾಣ್ತಾ ಇಲ್ಲ. ಅವ್ರು ಎಷ್ಟು ಖುಷಿಯಾಗಿತ್ತು ಅಷ್ಟೇ ದುಃಖ ಆಗೋಯ್ತು. ಜಗತ್ತಿನಲ್ಲಿ ಆನಂದ ತೀರ್ಥರು ಅಂದ್ರೆ ಆನಂದ ತೀರ್ಥರೇನೆ. ಆ ಕ್ಷಣಕ್ಕೆ ಆಚಾರ್ಯ ಹೇಳಿದರಂತೆ, ಯೋಚನೆ ಮಾಡಬೇಡಿ, ನಾವಿಲ್ಲಿ ಯಾವಾಗಲೂ ಇರ್ತೇವೆ, ಅದೃಶ್ಯರಾಗಿ ಇಲ್ಲೇ ಇರ್ತೇವೆ, ದೃಶ್ಯರಾಗಿ ಬದಲಿಗೆ ಹೊರಟಿದ್ದೇವೆ, ನಮ್ಮ ಗುರುಗಳಾದ ವೇದವ್ಯಾಸ ದೇವರ ಮುಂದೆ ನಾವು ಕೂತಿರ್ತೇವೆ, ನೀವು ಯೋಚನೆ ಮಾಡಬೇಡಿ ಅಂತ ಸಂದೇಶವನ್ನು ಆಚಾರ್ಯರು ಕೊಟ್ಟರಂತೆ. ಅಂದ್ರೆ ಆಚಾರ್ಯರು ದೇಹ ಬಿಟ್ಟು ಹೋದ ಗುರುಗಳಲ್ಲ, ಅದು ಇಂಪಾರ್ಟೆಂಟ್. ದೇಹ ಬಿಟ್ಟ ಗುರುಗಳು ಹೋದವರಲ್ಲ. ಎಷ್ಟೋ ಯಾರ ಕೇಳಿದ್ರಂತೆ, ಆಚಾರ್ಯ ವೃಂದಾವನೆಯಲ್ಲೇ ಇದೆ ಅಂತ ಕೇಳಿದ್ರು. ಎಂತ ಪುಣ್ಯಾತ್ಮ, ಆಚಾರ್ಯ ದೇಹ ಬಿಟ್ಟಿದ್ದಾರೆ ವೃಂದಾವನ ಇರ್ಲಿಕ್ಕೆ ಅವರಿಗೀಗ? ಆಚಾರ್ಯ ದೇಹ ಬಿಟ್ಟವರೇ ಅಲ್ಲ, ವಾದಿರಾಜ ಸ್ವಾಮಿಗಳು ಸಶರೀರ ಬೃಂದಾವನ ಪ್ರವೇಶ ಮಾಡಿದರು, ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನ ಪ್ರವೇಶ ಮಾಡಿದರು, ಅವರ ಮತದಲ್ಲಿ ಬಂದವರು ಇವರು, ಆಚಾರ್ಯರು ಮೂಲ ಪುರುಷರು, ಅವರು ದೇಹವನ್ನೇ ತ್ಯಾಗ ಮಾಡದೆ ಇವತ್ತಿಗೂ ಕೂತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಹೆಮ್ಮೆಯಿಂದ ಹೇಳಬೇಕು, ನಮ್ಮ ಗುರುಗಳು ಇದ್ದು ಹೋದ ಗುರುಗಳಲ್ಲ, ಇವತ್ತಿಗೂ ಇರತಕ್ಕಂತಹ ಗುರುಗಳು ಅಂತ ಹೇಳಬೇಕು. ಅಜ್ಞಾತಿ ಬದರಿ ಶೈಲೇ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ವಾದಿರಾಜ ಸ್ವಾಮಿಗಳ ಮಾತದು. ಆಚಾರ್ಯರು ಹಾಗೆ ಕೂತಿರ್ತಾರೆ, ಅವರ ವೈಭವ ಕೇಳಿದವರಿಗೆ ರಕ್ಷಣೆ ಮಾಡಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಮಧ್ವರಾಯರ ಕರುಡೆ ನಮ್ಮ ಮೇಲೆ ಬಿದ್ದರೆ ಸಾಕು, ಬದುಕಿ ಹೋಗಿಬಿಡ್ತೇವೆ. ಇದು ಸುಮಧ್ವ ವಿಜಯ ಅಂದ್ರೆ ಸುಮಧ್ವ ವಿಜಯವೇ, ಅದಕ್ಕೆ ಕೊನೆ ಮೊದಲುಗಳಿಲ್ಲ. ಅದು ಕಾವ್ಯವನ್ನಾಗಿ ಓದಬಾರದು, ಶಾಸ್ತ್ರವನ್ನಾಗಿ ಓದಬೇಕು, ಅವಾಗ ಗೊತ್ತಾಗ್ತದೆ. ಸಾಧುಭ್ಯೋ ಮಧುಮತನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೆಭ್ಯೋ ವಿತತಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಮತ ಕೋಪಿ ಕೋವಿದೋತ್ರ. ವೇದಾಂತದಂತೆ ಓದಿದ್ರೆ ಅರ್ಥ ಆಗ್ತದೆ. ನಾವು ವ್ಯುತ್ಪತ್ತಿಗಷ್ಟೇ ಓದೋ ಅಭ್ಯಾಸ ಕೂಡ ನಮ್ಮ ಜನಕ್ಕಿಲ್ಲ ಇವತ್ತು. ಇನ್ನು ಶಾಸ್ತ್ರ ವ್ಯುತ್ಪತ್ತಿಗೆ ಏನು ಓದ್ತಾರೆ, ಓದಬೇಕದನ್ನ, ಆಗ ಅದರ ಸ್ವಾರಸ್ಯ ಗೊತ್ತಾಗ್ತದೆ. ಅಂತ ಗ್ರಂಥ ಪ್ರವಚನದ ವೇದಿಕೆಗಳು ಸಿಗೋದೇ ಭಾರಿ ಕಷ್ಟ. ಇವತ್ತು ಗೂಢಪ್ರಜ್ಞೆ ವಿದ್ಯಾಪೀಠ ವೇದಾವರ ಸ್ವಾಮಿಗಳ ಅಪೂರ್ವವಾದಂತಹ ಒಂದು ಸಿದ್ಧಿಯ ಕೇಂದ್ರ, ಇಂತಹ ಜಾಗದಲ್ಲಿ ಅವಕಾಶ ಬಂದಿದೆ ಅಂದ್ರೆ ನಮ್ಮ ಜನ್ಮ ಜನ್ಮಗಳ ಭಾಗ್ಯ ಅಂತ ಹೇಳಿ ಕೊಂಡಾಡಬೇಕಾದ. ಇವತ್ತು ವಿದ್ಯಾಪೀಠ ಬೇದಾವರ ಶ್ರೀಪಾದಗಳವರು, ಇಲ್ಲಿಯ ಪ್ರವಚನವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕನಸು ಕಂಡ ಗುರುಗಳು ಶ್ರೀ ವಿದ್ಯಾಭಾಂಡ್ಯ ತೀರ್ಥ ಶ್ರೀಪಾದರು. ಅವರು ನೆನೆಸಬೇಕು ಇವತ್ತಿನ ದಿವಸ. ಪ್ರವಚನದ ಬಗ್ಗೆ ಜಾಗೃತಿ ಉಂಟು ಮಾಡಿದ ಮಹಾಗುರುಗಳು ಅಂದ್ರೆ ವಿದ್ಯಾಭಾಂಡ್ಯ ತೀರ್ಥರು. ಅವರು ಅಂದ್ರೆ ದೊಡ್ಡ ಹಾಲಿರಬೇಕು, ಪ್ರವಚನ ಆಗಬೇಕು. ದೊಡ್ಡ ಹಾಲಿರಬೇಕು, ಹಾಲಿನಂತ ಮನಸ್ಸು, ಅದಕ್ಕೆ ಹಾಲಾಗೆ ಬಿಡುತ್ತು. ಅವ್ರ ಮನಸ್ಸು ಹಾಲಿನಂತ ಮನಸ್ಸಲ್ಲ, ದೊಡ್ಡ ಹಾಲಾಗಿದೆ. ಇವತ್ತೇನಾದ್ರೂ ಬೆಂಗಳೂರಿನೊಳಗೆ ಮಾಧ್ವರಿಗೆ ಒಂದು ಉಪನ್ಯಾಸದ ವೇದಿಕೆ ಬೇಕು ಅಂತ ಕೇಳಿದ್ರೆ ವಿದ್ಯಾಪೀಠದ ಹಾಲೆ ಹೊರತು ಮತ್ತೊಂದು ಹಾಲ ಅಲ್ಲ. ಅದಕ್ಕೆ ಯಾವಾಗಲೂ ಎಷ್ಟು ಜನ ಅಕಾಮಿಡೇಟ್ ಮಾಡತಕ್ಕಂಥ ಮತ್ತೊಂದು ಸ್ಥಳ ಇಲ್ಲ. ಅದು ಇವತ್ತು ಪೇದಾವರ ಸ್ವಾಮಿಗಳ ಪರಮ ಅನುಗ್ರಹದ ಒಂದು ಸಮಾಜದ ಮೇಲೆ ಮಾಡಿದ ಅನುಗ್ರಹದ ಫಲ. ಅದು ಒಂದು ತಾಚು ಕೃಷ್ಣ ಇದ್ದಾನೆ, ಆಚಾರ್ಯರಿದ್ದಾರೆ, ವಾದಿರಾಜ ಸ್ವಾಮಿಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಗ್ರಂಥಗಳ ದೊಡ್ಡ ಭಂಡಾರ ಇದೆ, ಸಂಶೋಧನಾ ಕೇಂದ್ರ ಇದೆ, ಪಾಠ ಹೇಳೋ ವಿದ್ಯಾರ್ಥಿ ಕೇಳೋ ವಿದ್ಯಾರ್ಥಿಗಳಿದ್ದಾರೆ, ಪಾಠ ಹೇಳೋ ವಿದ್ವಾಂಸರುಗಳಿದ್ದಾರೆ. ಇಂಥ ಜಾಗ ಎಲ್ಲಿ ಸಿಗುತ್ತೆ ಯೋಚನೆ ಮಾಡಿ ಇವತ್ತಿನ ದಿವಸ. ಇವತ್ತು ದೊಡ್ಡ ಭಾಗ್ಯ ಮಾಡಿರಬೇಕಲ್ಲ, ಒಂದಿದ್ರೆ ಒಂದಿರೋದಿಲ್ಲ. ಎಷ್ಟು ಜನಗಳನ್ನ ಇವತ್ತು ಉದ್ಧಾರ ಮಾಡತಕ್ಕಂಥ ಕೇಂದ್ರದಲ್ಲಿ ರೂಪುಗೊಂಡಿದೆ ಎಂಬುದನ್ನ ಅರ್ಥ ಮಾಡ್ಕೋಬೇಕು. ಅದೆಲ್ಲದಕ್ಕೆ ಕಳಶಪ್ರಾಯ ಇವತ್ತಿನ ದಿವಸ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಇಲ್ಲಿ ಆಗಮಿಸಿದ್ದಾರೆ. ಅವರು ಪ್ರಸನ್ನ ವಿಶ್ವ ಪ್ರಸನ್ನ ತೀರ್ಥರು ಬಂದಿದ್ದಾರೆ ಅಂದರೆ ನಮ್ಮ ಪ್ರವಚನಕ್ಕೆ ಭಗವಂತ ಪ್ರಸನ್ನನಾಗಿದ್ದಾನೆ ಎಂಬುದನ್ನು ಖಂಡಿತವಾಗಿ ತಿಳ್ಕೊಂಡ್ಬಿಡಬಹುದು. ಅವರು ದೊಡ್ಡ ವಿದ್ವಾಂಸರು, ವೇದ ವಿದ್ವಾಂಸರವರು, ಜನಕ್ಕೆ ಪರಿಚಯ ಇದೆ ಹೆಚ್ಚಾಗಿ. ದೊಡ್ಡ ಸಿದ್ಧಿ ಇರತಕ್ಕಂಥ ಮಹಾನುಭಾವರು ಅವರು ಬಂದಿದ್ದು ನಮ್ಮ ದೊಡ್ಡ ಒಂದು ಯೋಗ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮದ ಅಡಿಲಿಕ್ಕೆ ಸೇವಾಕರ್ತರಾಗಿ ಮುಂದೆ ಬಂದವರು ನಮ್ಮ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಶ್ರೀ ಡಿ ಎಸ್ ಗೋವಿಂದರಾಯರು ಬಹಳ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಯೋಜನೆ ಮಾಡಿಬಿಟ್ಟು ನಮ್ಮ ಪ್ರತಿಷ್ಠಾನದ ಪರವಾಗಿ ಎಲ್ಲಾ ಕಾರ್ಯವನ್ನು ಮಾಡಿದವರು ಶ್ರೀ ಗೋವಿಂದರಾಯರು. ಅವರಿಗೆ ವಿಶೇಷವಾದ ಅನುಗ್ರಹ.